ಕೆಲವೊಮ್ಮೆ ಗುರುಗಳು ಜೊತೆಗೆ ಹೋಗ್ತಿದ್ರು, ಶಿಷ್ಯರಂತೂ ಹೋಗಬೇಕು. ಅವರೆಲ್ಲ ಭಿಕ್ಷೆ ಬೇಡ, ಬದುಕರ ವೃತ್ತಿ ಅಂತ ಹೇಳ್ತಾರೆ. ಅದಕ್ಕೆ ಮಾಡಿದ ಅಡಿಗೆ ತರಬೇಕು, ಗುರುಗಳು ಬಂದು ಒಪ್ಪಿಸಬೇಕು, ಜೀವನ ಮಾಡಬೇಕು. ಯಾರ ಮನೆಯಲ್ಲಿ ಕೇಳಬೇಕು? ಅವರೀಗ ಗೃಹಸ್ಥರ ಹತ್ರ ಕೇಳಬೇಕು. ಗೃಹಸ್ಥರು ಇನ್ನೊಂದು ಊಟಕ್ಕೆ ಹೋಗ್ಬಿಟ್ರೆ ಹಾಕೋರು ಯಾರು ಈ ಮಧ್ಯೆ? ಆದ್ದರಿಂದ ಗೃಹಸ್ಥರು ಪರಪಾಕವನ್ನು ಸ್ವೀಕಾರ ಮಾಡಬಾರದು, ಸ್ವಯಂ ಪಾಕವನ್ನೇ ಮಾಡಬೇಕು, ಮನೆಯಲ್ಲೇ ಊಟ ಮಾಡಬೇಕು ಅಂತ ನಿಯಮ. ಸನ್ಯಾಸಿಗಳು ಹಾಗೇನೆ, ಅಡಿಗೆ ಮಾಡ್ಕೊಳ್ಳಾಗಿಲ್ಲ ಅವರು, ಅಡಿಗೆ ಮಾಡ್ಕೊಳ್ಳಾಗಿಲ್ಲ. ಮನೆಗೆ ಭಿಕ್ಷೆ ಕರೆದ್ರೆ ಹೋಗಬೇಕು, ಅಲ್ಲಿ ಊಟ ಮಾಡಬೇಕಷ್ಟೇ. ಅಂದಮೇಲೆ ಸನ್ಯಾಸಿಗಳು ಉಳಿದಿರೋದು ಇವರಿಂದ, ಗೃಹ ಬ್ರಹ್ಮಚಾರ ಉಳಿದಿರೋದು ಅವರಿಂದ. ಅದು ಗೃಹಸ್ಥಾಶ್ರಮಕ್ಕೆ ಬಹಳ ಬೆಲೆ ಉಂಟು. ವೃಕ್ಷಕ್ಕೆ ಬುಡ ಹೇಗೋ, ಈ ಸಮಾಜಕ್ಕೆ ಗೃಹಸ್ಥ ಹಾಗೆ ಅಂತ ಕರೀತಾರೆ. ಗೃಹಸ್ಥಾಶ್ರಮ ಅಂದರೆ ತಾನು ಬದುಕಲಿಕ್ಕಲ್ಲ, ಉಳಿದ ಬದುಕಲಿಕ್ಕೋಸ್ಕರ ಬೇಕಂತ ಆಶ್ರಮ ಅದು, ಅಷ್ಟು ಶ್ರೇಷ್ಠವಾದದ್ದು. ಅಂಥ ಗೃಹಸ್ಥರಾದವರು ಪರಪಾಕವನ್ನು ಎಂದು ಸ್ವೀಕಾರ ಮಾಡಬಾರದು. ಅದರಲ್ಲೂ ಕ್ಷತ್ರಿಯ ಏನು ಮಾಡಿದ್ರು ಸ್ವೀಕಾರ ಮಾಡಬಾರದು. ಅವನು ಅನ್ನ ಕೊಡಬೇಕೇ ಹೊರತು ಅನ್ನ ಇಸ್ಕೊಳ್ಳಬಾರದು. ಇದು ಗುಟ್ಟು ಗೊತ್ತಾದರೆ ಒಂದು ಊಟಕ್ಕೆ ಹೋಗೋದು ಎಷ್ಟು ಡೇಂಜರಸ್ ಅಂತ ಗೊತ್ತಾಗುತ್ತೆ. ವಿಜಯದಾಸರು ಬರೀತಾರೆ, ಶಾಸ್ತ್ರದಲ್ಲಿ ಹೇಳುತ್ತಾರೆ, ಇನ್ನೊಬ್ಬರು ಮನೆಗೆ ಹೋಗಿ ಅದು ರುಚಿ ಇದೆ ಇದು ರುಚಿ ಇದೆ ಊಟ ಮಾಡ್ಕೊಂಡು ಬರೋದು ದೊಡ್ಡದಲ್ಲ, ಅವರೇನು ಅಡಿಗೆ ಮಾಡಿ ಹಾಕುತ್ತಾರೆ ಅವ್ರ ಪಾಪಗಳೆಲ್ಲ ತುಂಬಿಕೊಂಡಿರುತ್ತಂತ ಅದರೊಳಗೆ, ಅದರಲ್ಲಿ ತುಂಬಿಕೊಂಡಿರುತ್ತಂತೆ. ತಿಂದು ಬರೋದು ಪಾಪರಾಶಿಯನ್ನು ಎಚ್ಚರಿಕೆ ಇರಲಿ ಅಂತ ಹೇಳಿದ್ದಾರೆ. ಭಾಳ ಎಚ್ಚರಿಕೆಯಿಂದ ಇರಿ, ಹಾಗೆಲ್ಲ ಊಟಕ್ಕೆ ಕರೆದಾಗೆಲ್ಲ ಹೋಗಲಿಕ್ಕೆ ಹೋಗಬೇಡಿ, ಭಾಳ ಅಪಾಯ ಉಂಟು ಅಂತ ಎಚ್ಚರಿಕೆಯನ್ನು ಕೊಡುತ್ತಾರೆ. ಅದಕ್ಕೆ ಪ್ರಶ್ನೆ ಬಂತು, ಹಾಗಿದ್ರೆ ಸಮಾರಂಭನೇ ಮಾಡೋಗಿಲ್ಲ ಯಾರು ಕೂಡ? ಈ ರೀತಿ ವಿಮೆ ಎಲ್ಲರೂ ಪಾಲನೆ ಮಾಡಿಬಿಟ್ರೆ ಎಲ್ಲ ಸಮಾರಂಭ ಕ್ಯಾನ್ಸಲ್ ಆಗಿಬಿಡುತ್ತೆ. ಅದಕ್ಕೆ ಹೇಳುತ್ತಾರೆ ಹವ್ಯ ಕವ್ಯಗಳಿಗೆ ಎಕ್ಸೆಂಪ್ಷನ್ ಅಂತ ಹೇಳಿದರು. ಹವ್ಯ ಅಂದರೆ ದೇವ ಕಾರ್ಯ, ಕವ್ಯ ಅಂದರೆ ಪಿತೃಕಾರ್ಯ. ಹವ್ಯ ಕವಿ ಯಜ್ಞಯಾಗಾದಿಗಳಿಗೆ ಕರೆದಾಗ ಹೋಗಿ ಅದು ತಪ್ಪಲ್ಲ, ಅದೇ ರೀತಿ ಶ್ರಾದ್ದಪಕ್ಷ ಕರೆದಾಗ ಹೋಗಿ ಅದು ತಪ್ಪಲ್ಲ. ಉಳಿದಂತೆ ಹೋಗಬೇಡಿ, ಉಳಿದಂತೆ ಇನ್ನೊಬ್ಬರ ಊಟ ಆದರೆ ನಮ್ಮ ಖರ್ಚು ಉಳಿಯುತ್ತೆ, ಆ ದೃಷ್ಟಿಯಿಂದ ಹೋಗಿ ಅಭ್ಯಾಸ ಮಾಡಬೇಡಿ. ಯಜ್ಞಾಗಕ್ಕೆ ಹೋದ್ರೆ ಯಾಕೆ ಪಾಪ ಬರೋದಿಲ್ಲ ಅಂದರೆ ಪುಣ್ಯ ಕಾರ್ಯ, ಅದು ಪುಣ್ಯ ಕಾರ್ಯ, ಅದು ಪುಣ್ಯದ ಶೇರ್ ಬರುತ್ತೋ ಪಾಪದ ಕಾರ್ಯ ಬರೋದಿಲ್ಲ. ಆ ಯಜ್ಞ ಏನಾದರೂ ಕಾಮ್ಯ ಯಜ್ಞವಾಗಿದ್ದರೆ ಹೋಗಬೇಡಿ. ಮತ್ತೆ ತೀರ್ಥ ಬೇರ್ತಾರೆ ಈ ಮಾತನ್ನು, ಮನೆ ಪವಮಾನ ಅಂತ ಯಾರು ಕರೀತಾರೆ ಅಂತ ತಿಳ್ಕೊಳ್ಳಿ, ಯಾತಕ್ಕೆ ಅಂತ ಪವಮಾನ ಮಾಡ್ತೀರಿ ಅಂತ ಕೇಳ್ತಾರೆ. ಏನೋ ಹರಿಸ್ಕೊಂಡಿದ್ದೆ ಆಯಿತು ಪವಮಾನ ಮಾಡ್ತೀರಿ ಅಂದರೆ ಬರೋದಿಲ್ಲ ಅಂತ ಹೇಳ್ಬಿಡ್ಬೇಕಂತೆ. ಇಲ್ಲ, ನಾನು ದೇವರಲ್ಲಿ ಭಕ್ತಿ ಹೆಚ್ಚಬೇಕು ಅಂತ ಮಾಡ್ತಿದ್ದೇನೆ, ಆಚಾರ್ಯರು ಪ್ರೀತಿ ಆಗಲಿಕ್ಕೆ ಅಂತ ಮಾಡ್ತೇನೆ, ಅದಕ್ಕೆ ಹೋಗ್ಬೋದು. ಅದು ಬಿಟ್ಟು ವೈಯಕ್ತಿಕ ಕಾರ್ಯ ಮಾಡಿಕೊಂಡಿದ್ರೆ ಹೋಗ್ಲಿಕ್ಕೆ ಹೋಗಬೇಡಿ. ಕಾಮ್ಯಕರ್ಮಗಳು ಬಂಧನ, ಎಂಥ ಪುಣ್ಯ ಕಾರ್ಯ ಅಂತ ಕರೆದ್ರೂ ಹೋಗಬೇಡಿ ಅಂತ ಹೇಳಿಬಿಡ್ತಾರೆ. ನಿಷ್ಕಾಮ ಕರ್ಮನೆಯಿಂದ ಯಾವಾಗ ಮಾಡ್ತಾರೆ ಅಂತ ಕರ್ಮಗಳಿಗೆ ಭಾರಿ ಮಹತ್ವ ಇದೆ, ಅದಕ್ಕೆ ಹೋದ್ರೆ ತಪ್ಪಲ್ಲ. ಯಾಚೆಯೇ ಶ್ರೋತ್ರಿಯಸ್ಥ ಅನ್ನಂ, ದೊಡ್ಡವ್ರ ಕರೆದಾಗ ಹೋಗಿ ಅಂತ ಹೇಳ್ತಾರೆ. ದೊಡ್ಡವ್ರ ಕಡೆಗೆ ಪುಣ್ಯ ಕೊಡ್ತಾರೆ, ಪಾಪ ಕೊಡೋ ಪ್ರಸಕ್ತಿ ಇಲ್ಲ ಅಲ್ಲಿ, ಪುಣ್ಯ ಕೊಡ್ತಾರಾದ್ರಿಂದ ಅಲ್ಲಿಗೆ ಹೋಗಬಹುದು. ಆದರೆ ಯಾರೋ ಕರೆದಿದ್ದಾರೆ ಅಂತ ಮಾತ್ರ ಖಂಡಿತ ಹೋಗಬೇಡಿ. ಇದು ಬಹಳ ಮುಖ್ಯವಾದ ಮಾತು. ಇದೆಲ್ಲ ಗೊತ್ತಾಗಿಬಿಟ್ರೆ ನಮ್ಮ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಅಂತಕ್ಕಂಥ ಅಂಶ ಗೊತ್ತಾಗುತ್ತೆ. ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನಯೋಗ್ಯ. ಇದು ಕೇಳಿಬಿಟ್ರೆ ಇನ್ನು ಬೇರೆ ಮನೆಗೆ ಊಟಕ್ಕೆ ಹೋಗಬೇಡಿ ಅಂತ ಇಷ್ಟು ಹೇಳಬೇಕಾದ್ರೆ ಏನು ಹೋಟೆಲ್ ಹೋಗೋರು ಗತಿ ಏನಾಗಬೇಕು? ಲೆಕ್ಕ ಹಾಕಿ ನೋಡೋಣ. ನಾವು ತಗೋತೀವಿ ಅಂದರೆ ಒಪ್ಪೋದಿಲ್ಲ. ಇವತ್ತಂತೂ ಮನೇಲಿ ಅಡಿಗೆ ಮೊರಲೇ ನಿಲ್ಲಿಸಿಬಿಟ್ಟಿದ್ದಾರೆ ಜನಗಳು. ಬೆಳಗ್ಗೆ ಅವಸರ ಓಡ್ಬಿಡ್ತಾರೆ ಆ ಕಡೆಗೆ, ಸಾಯಂಕಾಲ ಬರ್ತಾ ಏಟಾಗಿರ್ತ ಮುಗಿಸ್ಕೊಂಡ್ಬಿಡ್ತಾರೆ. ಹೀಗಾಗಿ ಅಡಿಗೆ ಮನೆಯೇ ಕಳಿಸ್ಬೇಕಾಗಿಲ್ಲ ಲೆಕ್ಕದೊಳಗೆ, ಅಡಿಗೆ ಮನೆಯೇ ಬೇಕಿಲ್ಲ. ಬರೀ ಹಾಲು ಇದು ಇಟ್ಟು ಅದು ದಾಗ ಮನೆ ಮಾತ್ರ ಇದ್ರೆ ಸಾಕಷ್ಟೇ ಹೊರತು ಅಡಿಗೆ ಮನೆ ಬೇಕಿಲ್ಲ ಅಂತ ಕಾಲ ಬಂದು ಹೋಗಿಬಿಟ್ಟಿದೆ. ಎಷ್ಟು ಸಾಯಂಕಾಲ ನೋಡಿಬೇಕಾದ್ರೆ ದರ್ಶನ ನಿಂತಿರುತ್ತಲ್ಲ, ಎಲ್ಲ ತಿಂದು ಮುಂದೆ ಹೋಗಿಬಿಡ್ತಾರೆ ಕಡೆ. ಹೋಗೋದೇ ಇಲ್ಲ, ಏನು ದರ್ಶನ ಬ್ರಹ್ಮಜ್ಞಾನ ತಿಳ್ಕೊಂಡ್ಬಿಟ್ಟಿರ್ತಾರೆ. ಪಾಪ ದರ್ಶನ ಅಂದರೆ ಯಾವುದು ಸಿದ್ಧಾಂತ ಅಂತೇಳಿ, ಏನೂ ಅಲ್ಲ ಈ ದರ್ಶನ ಅಷ್ಟೇ. ಅದು ನಿಂತ್ಕೊಂಡು ತಿನ್ನೋದು ಬೇರೆ, ಜೊತೆಗೆ ನಿಂತ್ಕೊಂಡು ತಿನ್ನೋದು ಮಹಾಪಾಪ ಅಂತ ಮತ್ತೊಂದು ಶಾಸ್ತ್ರ. ಅಲ್ಲಿ ಹೋಗ್ಲಿ ಕುತ್ಕೊಂಡು ತಿನ್ಬೋದು ಅಂತ ಕೇಳಬೇಡಿ. ಮತ್ತೆ ಹೋಗೋದೇ ಬೇಡ ಅಂದಮೇಲೆ ಕುತ್ಕೊಂಡು ತಿನ್ನಲ್ಲಿ ಹೋಗ್ತೀವಿ ಅಂತ ಅರ್ಥ ಅಲ್ಲ. ಮೊದಲೇ ಹೋಗೋದು, ಅಲ್ಲಿ ನಿಂತ್ಕೊಂಡು ತಿನ್ನೋದು, ನಿಂತ್ಕೊಂಡು ನೀರು ಕುಡಿಯೋದು. ನಿಂತ್ಕೊಂಡು ನೀರು ಕುಡಿದ್ರೆ ಮದ್ಯಪಾನ ಮಾಡಿದ ಪಾಪ, ನಿಂತ್ಕೊಂಡು ಊಟ ಮಾಡಿದ್ರೆ ಮಾಂಸ ತಿಂದಂಥ ಪಾಪ ಅಂತ ಕರೀತಾರೆ. ನಿಂತ್ಕೊಂಡು ತುಂಬ ರೋಗ ಬರುತ್ತೆ ಶಾಸ್ತ್ರೀಯವಾಗಿಯೂ ಕೂಡ, ಹಾಗೆಲ್ಲ ತಿಂದರೆ ಬಲುಬೇಗ ಅನ್ನನಾಳ ಕೆಟ್ಟೋಗುತ್ತೆ ಅಂತ ಹೇಳುತ್ತಾರೆ. ಅದಕ್ಕೆ ನೀವು ಅದಕ್ಕೆ ಕೂತ್ಕೊಂಡೇ ಊಟ ಮಾಡಬೇಕು, ನಿಧಾನವಾಗಿಯೇ ಊಟ ಮಾಡಬೇಕು, ಪ್ರಾಣಾಹುತಿ ಕೊಟ್ಟೇ ಊಟ ಮಾಡಬೇಕು, ಮೌನವಾಗಿಯೇ ಊಟ ಮಾಡಬೇಕು. ಆಗ ಮಾತ್ರ ಕ್ರಿಕೆಟ್ ಸ್ಕೋರ್ ಕೆಳಗೋತ ತಿಂತ ನಿಂತಿರ್ತಾನೆ, ಏನು ಆನಂದ ಪಡಬೇಕು ಇವನು? ಕ್ರಿಕೆಟ್ ಸ್ಕೋರ್ ಇಲ್ಲ ಸಿನಿಮಾ ಹಾಡು, ಇನ್ನೇನು ಉದ್ಧಾರ ಆಗೋ ಚಾನ್ಸಸ್ ಇದೆ. ಆದ್ದರಿಂದ ಅದು ಯೋಚನೆ ಮಾಡಿ ಆ ರೀತಿ ಮಾಡಿದಾಗ ಅವಾಗ ಗೊತ್ತ, ನಾಲ್ಕು ದಿವಸ ಮಾಡಿ ನೋಡಿ ಚೇಂಜ್ ಗೊತ್ತಾಗುತ್ತೆ. ತಕ್ಷಣ ಗೊತ್ತಾಗೋದಿಲ್ಲ, ನಾಲ್ಕು ದಿವಸ ಬಿಟ್ಟು ನೋಡಿದಾಗ ಹೋ ಹೌದು ನಾ ಎಷ್ಟು ದಿವಸ ಮಿಸ್ ಮಾಡಿಕೊಂಡಿದ್ದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಏನೇ ಇರಬಹುದು, ಮನಸ್ತೃಪ್ತಿಯಾಗಲಿ ವಿಶೇಷವಾದ ಶಾಂತಿಯಾಗಲಿ ಸಿಗೋ ಸಂಭವ ಇರೋದೇ ಇಲ್ಲ. ಈ ನಿಯಮವನ್ನು ಶಾಸ್ತ್ರ ಒತ್ತಿ ಹಿಡಿತದೆ. ಇನ್ನೊಬ್ಬರಿಗೆ ಕೊಡಾಗ ಅಡಿಗೆ ಮಾಡಬೇಕೆ ಹೊರತು, ನೀನು ಕರಿಬೇಕೆ ಹೊರತು ನೀನು ಹೋಗಬೇಡ. ಹವ್ಯ ಕವ್ಯಗಳ ಹೊರತು ಇದೆಲ್ಲ ವಾದಿರಾಸವಣ ವ್ಯಾಖ್ಯಾನ ವಿಶೇಷ ಸ್ಪಷ್ಟ ಬರೀತಾರೆ. ಹವ್ಯ ಕವ್ಯಗಳಿಗೆ ಹೋಗಬಹುದು, ಆದರೆ ದೇವ ಕಾರ್ಯಕ್ಕೆ ಕರೆದ್ರೆ ಖುಷಿಯಿಂದ ಹೋಗ್ಬೋದು, ಏನು ತಪ್ಪಲ್ಲ. ಶ್ರಾದ್ದ ಪಕ್ಷ ಹುಷಾರು, ಅರ್ಹತೆ ಇಲ್ಲದಿದ್ರೆ ಹೋಗಬೇಡಿ ಅಂತ ಹೇಳ್ತಾರೆ. ಮತ್ತೆ ಶ್ರಾದ್ದ ಪಕ್ಷ ಜೀರ್ಣ ಮಾಡ್ಕೋಬೇಕಾದ್ರೆ ಅನ್ನನ ಭಾಳ ಎಚ್ಚರಿಕೆಯಿಂದ ಇರಬೇಕು, ಇಷ್ಟು ಜಪ ಗಿಪ ಎಲ್ಲ ಮಾಡಬೇಕು ಅದಕ್ಕೆ ವಿಶೇಷವಾಗಿ. ಅಂತ ಅರ್ಹತೆ ಇಲ್ಲದೆ ಹೋದರೆ ಹೋಗಬೇಡಿ. ಇದಕ್ಕೆ ಜನಕ್ಕೆ ಅರ್ಥವೇ ಆಗೋದಿಲ್ಲ, ಎಷ್ಟೋ ಎರಡು ಮುಗಡೆ ಒಪ್ಕೋತಾರಂತೆ, ಅದು ಬೇರೆ, ಅದು ಯಾರೋ ಗೊತ್ತಿಲ್ಲ. ಮುಗಿಸ್ಕೊಂಡು ಸ್ವಲ್ಪ ಬಿಟ್ಟು ಅಲ್ಲಿ ಹೋಗ್ಬಿಡ, ಲೇಟಾಗಿ ಹೋಗ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋತೀವಿ, ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ, ಮಹಾಪಾಪ ಅದು. ನಿಯಮಗಳು ತುಂಬ ಜಾಸ್ತಿ ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಎಲ್ಲ ಕೂಡ. ಆದ್ದರಿಂದ ಹಿಂದಿನ ಕಾಲಕ್ಕೆ ಒಪ್ಕೋಬೇಕಾದ್ರೆ ಬಹಳ ಕಷ್ಟ ಇತ್ತು, ಏನು ಪ್ರಶ್ನೆಯೇ ಬರೋದಿಲ್ಲ. ಒಳ್ಳೆಯವರು ಸಿಗೋದು ಇವತ್ತಿಗೂ ಭಾರಿ ಕಷ್ಟನೇ, ಕರೆದವರೆಲ್ಲ ಸಿಕ್ಕವರ ಒಳ್ಳೆಯವರು ಅಂತಕೊಂಡು ಮಹಾಪಾಪ ಬರುತ್ತೆ. ಯೋಚನೆ ಮಾಡಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳು ಪೂರ್ವಜಿ ಬರೋದೊಳಗೆ ಹೇಳಿದೆ, ವಾರಕ್ಕೆ 30-60 ಊಟ ಮಾಡಿದರೂ ಕೂಡ ಮಠದಲ್ಲಿ ಓದ್ತಿದ್ರು ಮಠದಲ್ಲಿ ಊಟ ಮಾಡ್ತಿದ್ದಲ್ಲ, ಇದು ಆಶ್ಚರ್ಯ. ಎಷ್ಟು ಮಟ್ಟಿಗೆ ಧರ್ಮ ಉಳಿಸ್ಕೊಂಡಿದ್ರು ಅವರು, ಅದಕ್ಕೆ ಸತ್ಯ ಧರ್ಮ ರಥಾಯಚ ಅಂತ ಕೊಂಡಾಡಿ. ಹಾಗೆ ಧರ್ಮ ಉಳಿಸ್ಕೊಂಡಿದ್ದಕ್ಕೆ ಅವರು ಲಕ್ಷಾಂತರ ಜನಕ್ಕೆ ಕೋಟ್ಯಂತರ ಜನಕ್ಕೆ ಅನ್ನ ಕೊಡೋರಾದ್ರೆ ಹೊರತು ಅನ್ನ ಸಿಗೋಳೋರಾಗಲಿಲ್ಲ ಅವರು. ಇದನ್ನು ಯೋಚನೆ ಮಾಡಬೇಕು. ಆ ರೀತಿ ವ್ರತ ಮಾಡಿದವರು ಹೇಗೆ ಮೇಲಕ್ಕೆ ಬರ್ತಾರೆ ಅಂದರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಸಾಕ್ಷಿ. ಅದು ಅಂಥ ದಾರಿದ್ರ್ಯ ಮನೆಯೊಳಗೆ ಏನೂ ಇಲ್ಲ, ಏನೂ ಇಲ್ಲ ಅಂತ ಜನಕ್ಕೆ ಗೊತ್ತಾದ್ರೆ ಕೊಟ್ಟು ಬಿಡ್ತಾರೋ ಅಂತ ಭಯಕ್ಕೆ ಏನೂ ಇಲ್ಲ ಅಂತ ತೋರಿಸ್ಕೊತಾನೆ ಇದ್ದಿಲ್ಲ ಅವರು. ಊಟ ಆಯ್ತು ಅಂತ ಅಂಗಾಡಿ ಸಚ್ಕೊಂಡು ಹೋಗ್ತಾ ಇದ್ದಾರಂತೆ. ರಾಘವೇಂದ್ರದಲ್ಲಿ ಬರೀತಾರೆ, ಭೋಕ್ತೃಚಿಹ್ನಂ ಸಂಧಾರ್ಯ ಆರ್ಯ ಶಾಸ್ತ್ರ ಮುಖ್ಯಾತ್ ಅಜಸ್ರಂ. ಯಾಕೆ ವೆಂಕಟಪಟ್ರೆ ಊಟ ಆಗಿಲ್ಲ ಅಂತ ಯಾರು ಕೇಳಿಬಿಟ್ರೆ ಕಷ್ಟ, ನಾವು ಕೊಡ್ತೀವಿ ಅಂತ ಬಂದ್ಬಿಟ್ರೆ ಕಷ್ಟ, ಇಸ್ಕೋಬಾರದು ಅಂತ ಹೇಳಿಬಿಟ್ಟು ಅವರು ಅಂಗಾರ ಹಚ್ಚಿಕೊಂಡು ಊಟ ಆಯ್ತು ಅಂಬ ರೀತಿ ಓಡಾಡ್ತಿದ್ದಾರೆ. ಇಂಥ ಒಂದು ಸಿದ್ಧಿ ಅವರು, ಅದರ ಫಲ ಇವತ್ತು ಜಗತ್ತು ಅನುಭವಿಸ್ತಾ ಇದೆ. ಈ ವಿಜ್ಞಾನಿ ಮಾಡಿದ ಶೋಧನೆ ಇವತ್ತು ಬೆಳಕು ಯಾರೋ ಕಂಡು ಹಿಡಿದ, ಎಷ್ಟು ಜನಕ್ಕೆ ಬೆಳಕು ಬಂತು ನೋಡಿ ಇವತ್ತಿನ ದಿವಸ. ಆ ಥರ ಅವರು ಮಾಡಿದ ತಪಸ್ಸಿನ ಫಲ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆರಾಧನೆ ಬರುತ್ತೆ ರಾಯರದು, ಯಾತು ದೊಡ್ಡವರ ಯೋಚನೆ ಮಾಡೋದಿಲ್ಲ ಅಷ್ಟೇ, ಸುಮ್ಮನೆ ದೊಡ್ಡವರು ಅಂತ ತಿಳ್ಕೊಂಡಿರ್ತಾರೆ ಹೊರತು ಸತ್ಯಧರ್ಮ ರಥಾಯ ಚ ಸತ್ಯ ಧರ್ಮಗಳಲ್ಲಿ ನಿರತರಾಗಿದ್ದರ ಫಲ ಹಾಗೆ ಬಂತು. ಇದನ್ನೆಲ್ಲ ತೋರಿಸೋಕ್ಕೋಸ್ಕರ ಭೀಮಸೇನ ಪರಪಾಕವನ್ನು ಸ್ವೀಕಾರ ಮಾಡಬಾರದು ಅಂತ ಹೇಳಿ, ತಂದೆ ಅಡಿಗೆ ಆಗಬೇಕಲ್ಲ ಅದಕ್ಕೋಸ್ಕರವಾಗಿ ಅಡಿಗೆವನ ವೇಷ ಹಾಕ್ಕೊಂಡಿದ್ದೆ ಹೊರತು ಬೇರೆ ಕಾರಣಕ್ಕಲ್ಲ. ತಾನು ಅಡಿಗೆ ವೇಷ ಹಾಕ್ಕೊಂಡ್ರೆ ಮೊದಲನೇ ಅನುಕೂಲ ಏನು ಗೊತ್ತಾ, ಸ್ವಚ್ಛವಾಗಿ ಅಡಿಗೆ ಮಾಡಲಿಕ್ಕೆ ಬರುತ್ತೆ. ಪದಾರ್ಥಗಳಿಂದ ಶುದ್ಧಿ ಪ್ರಾರಂಭ, ಪದಾರ್ಥ ಶುದ್ಧಿ ಪ್ರಾರಂಭ, ಅಗ್ನಿ ಶುದ್ಧಿ ಪ್ರಾರಂಭ. ಮತ್ತೆ ಆ ರೀತಿ ತಾನೊಬ್ಬನ ಅಡಿಗೆವನ ವೇಷ ಹಾಕ್ಕೊಂಡ್ಬಿಟ್ಟಾಗ ಉಳಿದವರು ಸೇಫೀಗ, ಧರ್ಮರಾಜ ಅವರೆಲ್ಲ ಸೇಫ್ ಆದರೀಗ. ಮತ್ತು ರಾಜ ಮಹಾರಾಜರು ಯಾವಾಗಲೂ ಕೂಡ ರಿಸ್ಕ್ ಜಾಸ್ತಿ, ಅವರಿಗೆ ಸುರಕ್ಷಿತ ಉಳ್ಕೊಡಬೇಕು ಅಂತ ವ್ಯವಸ್ಥೆ ಭೀಮಸೇನ ಮಾಡಿದ್ದರಿಂದ ಎಲ್ಲರನ್ನೂ ಕಾಪಾಡ್ತಕ್ಕ ಜವಾಬ್ದಾರಿ ಹೊತ್ತಂತೆ ಆಯಿತು. ಈ ರೀತಿಯಲ್ಲಿ ಅರ್ಜುನ ಮಾಡಿಲ್ಲ ಗಮನಿಸಬೇಕು ನಾವು. ಅಷ್ಟು ಜನಕ್ಕೆ ಇವತ್ತು ರಕ್ಷಣೆ, ಅಡುಗೆ ಮನೆಯಲ್ಲಿದ್ದಾಗ ಪೂರ್ತಿ ರಕ್ಷಣೆ ಭೀಮಸೇನಿಂದ. ಬೆಂಕಿ ಇಟ್ಟು ಹೊತ್ಕೊಂಡು ಹೋಗಿದ್ದು ಭೀಮಸೇನ, ಹಿಡಿಮನು ಕೊಂದಿದ್ದು ಭೀಮಸೇನ, ಬಕಾಸನ ಕೊಂದಿದ್ದು ಭೀಮಸೇನ, ಇಲ್ಲಿ ಅಡಿಗೆ ಮಾಡಿ ಹಾಕ್ತಾ ಕಾಪಾಡ್ತಿರೋದು ಭೀಮಸೇನ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಭೀಮಸೇನರ ಒಂದು ರಕ್ಷಣೆಯ ಕ್ರಮ ಸರ್ವತೋಮುಖವಾದದ್ದು. ಇದು ಮೊದಲನೇ ಅಂಶ. ಅದಕ್ಕೆ ಇನ್ನೊಂದು ಅರ್ಥವನ್ನು ಹೇಳುತ್ತಾರೆ. ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನಯೋಗ್ಯ ಇತಿ ಸೂದಸ್ಯ ವೇಷಂ ಬಭ್ರೇ ಮೃಕೋದರಃ. ಪರಪಾಕ ಶಬ್ದಕ್ಕೆ ಮತ್ತೊಂದು ಅರ್ಥ ಅಂದರೆ ಪ್ರತಿಯೊಬ್ಬನೂ ಕೂಡ ತನ್ನದೇ ಮನೆಯಲ್ಲಿ ತಾನೇ ಅಗ್ನಿಯನ್ನು ಮಾಡ್ತಾನೆ, ಅಗ್ನಿಹೋತ್ರವನ್ನು ಇಟ್ಟುಕೊಂಡಿರ್ತಾನೆ, ಉಪಾಸನವನ್ನು ಮಾಡ್ತಾನೆ, ಆ ಅಗ್ನಿಯಲ್ಲಿ ಅವನು ಅಡುಗೆ ಮಾಡ್ಕೋಬೇಕು. ಧಾತ್ರಿ ಹವನ ಮಾಡ್ತಾರಲ್ಲ, ಅದು ವೈಷ್ಣವ ಮಾಡಬೇಕಾದ್ರೆ ಧಾತ್ರಿ ಹವನದ ಹೋಮ ಇರುತ್ತೆ, ಹೋಮಾಗ್ನಿ ಇರುತ್ತಲ್ಲ, ಅದರಲ್ಲೇ ವೈಷ್ಣವ ಮಾಡಬೇಕು ಅಂತ ನಿಯಮ ಉಂಟು. ಅದೇ ರೀತಿಯಲ್ಲಿ ಪ್ರತಿನಿತ್ಯದಲ್ಲೂ ಕೂಡ ಆ ರೀತಿ ಅವನು ಅಡುಗೆ ಮಾಡಬೇಕು, ಅಂಥ ಅಗ್ನಿಯಲ್ಲಿ ಮಾಡಬೇಕು. ಇಲ್ಲದೆ ಹೋದರೆ ಅದು ಪರಾನ್ನ ಅಂತ ಹೆಸರು ಅಂತ ಅರ್ಥ. ಪರಾನ್ನ ಇನ್ನೊಬ್ಬರು ಅಂದರೆ ಕಾಫಿ ಬೇಯಿಸ್ಕೊಂಬಂದ್ರೆ ಹೇಗೋ ಹಾಗೆ, ಕಾಫಿ ಕುಚ್ಕೊಂಬಂದ್ರೆ ಹೇಗೋ ಹಾಗೆ, ನಮ್ಮಲ್ಲೇ ಆಗಬೇಕು ಅಂತ ಹೇಳುತ್ತಾರೆ. ನಮ್ಮ ಪೆನ್ನಲ್ಲೇ ಬರೀಬೇಕು ಅಂತ ಹೇಗೆ ಹೇಳುತ್ತೆ, ನಮ್ಮ ಜನಕ್ಕೆ ಒಂದೇ ಇದೆ, ನಮ್ಮ ಟಿ ವಿ ಆಗಬೇಕು. ಈ ದೀಕ್ಷೆ ಭಾರಿ ಉಂಟು, ಇನ್ನೊಬ್ರು ಟಿ ವಿಯಲ್ಲಿ ನೋಡಲಿಕ್ಕೆ ಇಷ್ಟಪಡೋದಿಲ್ಲ, ಪಕ್ಕ ನೋಡಿ ಅದು ನಮ್ಮ ಟಿ ವಿನೇ ಆಗಬೇಕು. ತೀರ್ಥ ಯಾರ ಮನೆಯದ್ರ ಆಗುತ್ತೆ, ಅದೇ ಯೋಚನೆ ಇಲ್ಲ. ತನ್ನ ಮನೆ ತೀರ್ಥ ಆಗಬೇಕಾಗಿಲ್ಲ, ತೀರ್ಥ ಯಾರ ಮನೆಯದ್ರ ಆಯಿತು, ಅಡುಗೆ ಯಾರ ಮನೆಯದ್ರ ಆಯಿತು, ಟಿ ವಿ ಮಾತ್ರ ತಂದೆ ಆಗಬೇಕು, ಫೋನ್ ತನಗೇ ಇರಬೇಕು. ಈ ಥರ ಅದು ಶಾಸ್ತ್ರ ಈ ಕಡೆ ಹೇಳಿಬಿಡುತ್ತೆ, ಅಡುಗೆ ನಿಮ್ಮದೇ ಆಗಬೇಕು, ದೇವ್ರ ಪೂಜೆ ನೀವೇ ಮಾಡಬೇಕು, ಅಡುಗೆ ನೈವೇದ್ಯ ಸಿದ್ಧ ಆಗಬೇಕು. ಇದೆಲ್ಲ ಯಾತಕ್ಕೆ ಹೇಳುತ್ತಾರೆ ಅಂದರೆ ಇನ್ನೊಬ್ಬರು ಮಾಡಿದ್ದರಲ್ಲಿ ಆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ರೋಗ ರುಜಿನಗಳು ಬಂದು ಆಯುಷ್ಯ ಅಂಬುದು ಭಾರಿ ದೊಡ್ಡದು, ಆರೋಗ್ಯ ತುಂಬ ದೊಡ್ಡದು. ಆರೋಗ್ಯ ತಪ್ಪಿತು, ಒಂದು ದಿವಸ ಆರೋಗ್ಯ ತಪ್ಪಿತೋ 3 ಸಂಧ್ಯಾ ವಂದನೆ ಹೋಯಿತು, 3,000 ಜಪ ಹೋಯಿತು, 3,000 ನಾರಾಯಣ ಮಂತ್ರ ಜಪ ಹೋಯಿತು, ಎಷ್ಟು ಲಾಸ್ ಆಯ್ತು ಲೆಕ್ಕ ಹಾಕಿ. ಒಂದು ದಿವಸ ಕೆಲಸಕ್ಕೆ ಹೋಗಲಿ, NW ಆಗಿಬಿಟ್ರೆ ಎಷ್ಟು ಸಂಬಳ ಹೋಗುತ್ತೆ ಲೆಕ್ಕ ಹಾಕಿ. ಒದ್ದಾಡ್ತಾರೆ ಹೇಗಾದ್ರೆ ಲೀವ್ ಸೆಟ್ರೆ, ಲೀವ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ಆ ಸರ್ವಿಸ್ ಬ್ರೇಕ್ ಆಯಿತು. ಮತ್ತೆ ಜೊತೆಗೆ ಒಂದಕ್ಕಿಂತ ಒಂದು ಅಪಾಯ ತಪ್ಪಿದ್ದಲ್ಲ. ಆ ತರಹ ಒಂದು ದಿವಸ ಒಂದೇ ಒಂದೇ ಪೂಜೆ ತಪ್ಪಬಾರದು ಅಂತಿದ್ರೆ ಆರೋಗ್ಯ ಸರಿ ಇರಬೇಕು, ಆರೋಗ್ಯ ಸರಿ ಇರಬೇಕಾದ್ರೆ ಆಹಾರ ಸರಿ ಇರಬೇಕು. ಆದ್ದರಿಂದ ಆಹಾರದ ಬಗ್ಗೆ ತುಂಬ ಜಾಗ್ರತೆ ವಹಿಸಿ ಅಂತ ಹೇಳ್ತಾರೆ. ಆ ಎಚ್ಚರಿಕೆಯನ್ನು ವಹಿಸದೆ ಹೋಗಿದ್ದಕ್ಕೆ ಕಲಿಯುಗದಲ್ಲಿ ಏನಾಗಿದೆ, ಆಯುಷ್ಯ ಅಂದರೆ ಯಾವ ಬೇಕಾದ್ರೂ ಸಾಯ್ತಾರೆ ಅಂತ ಆಗೋಯ್ತು. ಹಿಂದಿನ ದಿನದಲ್ಲಿ ಗ್ಯಾರಂಟಿ, ನಮ್ಮಲ್ಲೇ ನೋಡಿಬೇಕಾದ್ರೆ ಈ ಕಾರ್ ಕೊಟ್ಟಿರ್ತಾನೆ, ಆ ಮೇಂಟೆನೆನ್ಸ್ ನಡುತ್ತೆ, ಈ ರೀತಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ, 1,000 ಕಿಲೋಮೀಟ್ರಿಗೆ ಈ ರೀತಿ ಮಾಡಿಸ್ಬೇಕು, ಸರ್ವಿಸಿಂಗ್ ಮಾಡಿಸ್ಬೇಕು. ಆ ರೀತಿಯೆಲ್ಲ ಸರ್ವಿಸಿಂಗ್ ಮಾಡಿಸಿಬಿಡ್ತಾನೆ, ಪ್ರಾಬ್ಲಮ್ ಅಂದರೆ ಅವ್ರ ಜವಾಬ್ದಾರರು. ಮಾಡಿಸ್ತೇ ಹೋದ್ರೆ ನಾ ಹೇಳ್ಬಾಗ ಮಾಡಿಲ್ಲ ನೀವೀಗ, ನಾವು ಜವಾಬ್ದಾರಿ ಇಲ್ಲ. ಆ ರೀತಿ ಮಾಡಿಲ್ಲ ನೀವೀಗ, ಆ್ಯಸ್ ಪರ್ ರೂಲ್ಸ್ ಮೇಂಟೆನೆನ್ಸ್ ಇದ್ದರೆ ಅವ್ರ ಜವಾಬ್ದಾರಿ ಹೊತ್ಕೋತಾರೆ. ದೇಹ ಈ ನೋಡಿಕೊಳ್ಳಿ ಅಂತ ಶಾಸ್ತ್ರ ಹೇಳಿದೆ, ಆ ಥರ ನೋಡಿಕೊಂಡ್ರೆ ಆರೋಗ್ಯ ಕೊಡ್ತಾರೆ, ಆಯುಷ್ಯ ಕೊಡ್ತಾರೆ. ಅದು ನೋಡ್ಕೊಳ್ಳದೆ ಹೋದರೆ ಇರೋದಿಲ್ಲ. ಕಲಿಯುಗದಲ್ಲಿ ನೋಡ್ಕೊಳ್ಳೋದಿಲ್ಲ, ಆದ್ದರಿಂದ ಯಾವ ಬೇಕಾದ್ರೂ ಸಾಯ್ತಾರೆ ಅಂತ ಹೇಳ್ತಾರೆ. ಬೇರೆ ಯುಗದಲ್ಲಿ ಪಾಲನೆ ಮಾಡ್ತಿದ್ರಲ್ಲ, ಲಕ್ಷ ವರ್ಷ ಆಯುಷ್ಯ ಕೃತಿಯ ಲಕ್ಷ ವರ್ಷ ಬದುಕ್ತಾನೆ ಇದ್ರು ಅವರು. ಅದಕ್ಕೆ ಬ್ರಾಹ್ಮಣ ಚಾಲೆಂಜ್ ಮಾಡಿದ ರಾಮದೇವರ ಹತ್ರ ಬಂದುಬಿಟ್ಟು, ಅಪ್ಪನಾದ ನಾನು ಬದುಕಿದಾಗ ನನ್ನ ಮಗ ಹೇಗೆ ಸತ್ತ ಅಂತ ಕೇಳಿದ ಅವನು. ಈ ರೀತಿ ಇವತ್ತು ಕೇಳಾಗಿಲ್ವೇ ಇಲ್ಲ, ಅವನು ನಾನೇ ಸಾಯ್ತೇನೆ ನಿನಗೆ ಹೆಂಗೆ ಆಚಾರ ಅಂತ ಹೇಳ್ತಾನೆ ಡಾಕ್ಟರ್ ಪಾಪ. ಅವನು ಯಾರು ಕೇಳಬೇಕು, ಯಾರನ್ನು ಜವಾಬ್ದಾರಿ ಹೊರಗೆ ಇಲ್ಲ. ಇವತ್ತಿನ ದಿವಸ ಸೇಫ್ಟಿ ಪ್ರಶ್ನೆನೇ ಇಲ್ಲ, ಅವ್ಯವಸ್ಥೆ ತಪ್ಪಿ ಹೋಗಿದೆ. ಆಹಾರದಲ್ಲಿ ಯಾವಾಗ ಅವ್ಯವಸ್ಥೆ ಬಂತೋ ಅದೆಲ್ಲ ವಿಚಾರಕ್ಕೆ ಶಿಫ್ಟ್ ಆಗುತ್ತೆ, ವಿಚಾರ ಎಲ್ಲ ಕೆಟ್ಟ ಹಾಳಾಗಿ ಹೋಗುತ್ತೆ. ಸ್ವಯಂ ಪಾಕ ಅಂದರೆ ಅದು ಆ ರೀತಿ ಮಾಡ್ಕೋಬೇಕು. ಇನ್ನು ಯೋಚನೆ ಮಾಡಿದಾಗ ಪರಾನ್ನ ನಿಯಮ ಅನ್ನೋದು ಭಾರಿ ದೊಡ್ಡ ಗುಣ. ಅದು ಒಂದು ಪರಾನ್ನ ನಿಯಮ ವಿಶೇಷವಾದ ಗುಣ. ಇನ್ನೊಬ್ರು ಅಡಿಗೆ ಆಗಬಾರ್ದು ಅಂದರೆ ಇನ್ನೊಂದು ಬುದ್ಧಿವಂತಿಕೆ ಮಾಡ್ತೇವೆ, ಸಾಹಿತ್ಯ ಕೊಟ್ಟು ಅಡಿಗೆ ಮಾಡ್ಕೋತೀವಿ ಅಂತ ಹೇಳ್ತೇವೆ. ಅದು ಅಷ್ಟು ಸರಿಯಾದದ್ದಲ್ಲ. ಅವ್ರ ವಸ್ತು ಆಯ್ತಲ್ಲ ಈಗ ಮಧ್ಯೆ, ಅದಕ್ಕೇನೆ ದ್ರೋಣಾಚಾರ್ಯ ಏನು ಮಾಡಿದ್ರು, ಅದಾಗಿ ಭೂಮಿ ಮೇಲೆ ಏನು ಉಳಿದಿರುತ್ತೆ ಕಾಳು ಅದನ್ನು ಆರಿಸ್ಕೊಂಡು ಬಂದು ತಗೋತಿದ್ರೆ ಹೊರತು ಬೇರೆ ಅಲ್ಲ. ಇದು ಉಳಿದು ಯಾವತ್ತೋ ಇನ್ನೊಬ್ಬರಿಗೆ ಕೊಡೋ ಶಕ್ತಿ ಇದ್ರೆ ತಗೊಳ್ಬೇಕೇ ಹೊರತು ನಾವು ತಿನ್ನಬೇಕಾದ್ರೆ ಮಾತ್ರ ನಮ್ಮ ಸಂಪಾದನೆಯಲ್ಲಿ ತಿನ್ನಬೇಕು. ಎಲ್ಲ ರೀತಿ ಮಾಡಿದರೆ ಮೋಸ ಯಾರು ಮಾಡೋಕ್ಕಾಗತ್ತೆ? ಯೋಚನೆ ಮಾಡಿ, ಒಬ್ಬೊಬ್ಬರು ಧರ್ಮಾಚರಣೆ ಮಾಡಿದ್ರೆ ಅಡ್ವಾಂಟೇಜ್ ತಗೋತಿ. ಎಲ್ಲರೂ ಧರ್ಮಿಷ್ಠರಾಗಿಬಿಟ್ರೆ ಎಲ್ಲರೂ ಓದಿ ಬರೆದ್ರೆ ಕಾಪಿ ಹಾಕೊಡಿತಾರೆ. ಎಲ್ಲರೂ ಕೂಡ ಓದದೇ ಇದ್ರೆ ಕಾಪಿ ಹೊಡೆಯೋಕೆ ಶುರು ಮಾಡ್ತಾನೆ. ಎಲ್ಲರೂ ಕಂಪಲ್ಸರಿ ಕ್ಲಾಸ್ ಅಟೆಂಡ್ ಮಾಡಿ ಸರಿಯಾಗಿ ಕೇಳಿಬಿಟ್ರೆ ಆ ಇನ್ಯೂಸ್ಲೇಟರ್ ನೆಸಿಟಿನೇ ಬರೋದಿಲ್ಲ, ಹಾಗಾಗಿ ಬಿಡುತ್ತೆ. ಇದು ನಿಯಮ ಅಂತ ಹೇಳಿದರೆ ಭೀಮಸೇನ ಅದನ್ನು ತೋರಿಸಬೇಕಾಗಿದೆ. ಅಂತ ಆಪತ್ಕಾಲದಲ್ಲೂ ಕೂಡ ಭೀಮಸೇನ ಶುದ್ಧ ಧರ್ಮವನ್ನು ಆಚರಣೆ ಮಾಡ್ತಾ ಲೋಕಕ್ಕೆ ತೋರಿಸ್ತಾ ಇದ್ದಾನೆ. ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನಯೋಗ್ಯ ಇತಿ ಸೂದಸ್ಯ ವೇಷಂ ಬಭ್ರೆ ಮೃಕೋದರ. ಈ ಮಾತನ್ನು ಸರಿಯಾದ ಮಂತ್ರದಂತೆ ಅನುಸಂಧಾನ ಮಾಡಿದರೆ ಅದು ಸಿದ್ಧಾಂತ ಪಾಲನೆ. ಅದು ಒಂದು ಸುಮ್ಮನೆ ನಾಲ್ಕು ಶ್ಲೋಕ ಹೇಳಿದ್ರೆ ಸಿದ್ಧಾಂತ ಪಾಲನೆ ಆಗೋದಿಲ್ಲ, ಅದನ್ನು ನಾವು ಗಟ್ಟಿಯಾಗಿ ಅನುಷ್ಠಾನಕ್ಕೆ ತರಬೇಕು. ಇನ್ನೊಂದು ಕಾರಣ ಕೊಡ್ತಾರೆ ಆಮೇಲೆ, ಮುಖ್ಯವಾದ ಕಾರಣ ಅದೇನು ಅಂದರೆ, ಭೀಮಸೇನ ಬೇರೆ ಯಾವುದಾದ್ರೂ ವೇಷ ಹಾಕ್ಕೊಂಡಿದ್ರೆ ಒಂದು ಸಮಸ್ಯೆ ಇತ್ತು, ಆ ಸಮಸ್ಯೆ ಆಗಬಾರದು ಅಂತ ಈ ವೇಷ ಹಾಕ್ಕೊಂಡ. ಭೀಮಸೇನ ಯಾವ ವೇಷ ಇರಬೇಕು? ಕ್ಷತ್ರಿಯ ಭೀಮಸೇನ. ಆಪತ್ಕಾಲದಲ್ಲಿ ಕ್ಷತ್ರಿಯ ಬ್ರಾಹ್ಮಣನಂತೆ ಬದುಕಬಹುದು ಅಂತ ಶಾಸ್ತ್ರ ಇದೆ, ವೈಶ್ಯರಂತೆ ಬೇಕಾದರೂ ಬದುಕಬಹುದು. ಸೊ ಭೀಮಸೇನ ಏನು ಮಾಡಬಹುದಾಗಿತ್ತೀಗ? ಬ್ರಾಹ್ಮಣನ ವೇಷದಂತೆ ಕಂಕಯತಿಯಾಗಿ ಹತ್ತಿದ್ಬಿಟ್ಟಿದ್ದಾನೆ, ಧರ್ಮರಾಜ ಇದ್ದಾನೆ. ಶಾಸ್ತ್ರದ ನಿಯಮ, ತನಗಿಂತ ದೊಡ್ಡವರು ಯಾವ ವೃತ್ತಿ ಸ್ವೀಕಾರ ಮಾಡಿರ್ತಾರೋ ಅದಕ್ಕೆ ಈಕ್ವಲೆಂಟಾಗಿ ತಗೊಳ್ಬಾರ್ದು, ಸ್ವಲ್ಪ ಕಡಿಮೆ ತಗೋಬೇಕು ಅಂತ ಹೇಳಿದ್ದಾರೆ. ಸ್ವಲ್ಪ ಕಡಿಮೆ ತಗೋಬೇಕು. ಇನ್ನು ಕ್ಷತ್ರಿಯ ಅದರಲ್ಲಿರೋ ಹಾಗಿಲ್ಲ, ವಾಪಸ್ ಹೋಗಬೇಕೀಗ, ವೈಶ್ಯನಾಗಬೇಕಷ್ಟೇ. ನೆಕ್ಸ್ಟ್ ಚಾನ್ಸ್ ವೈಶ್ಯನಾಗಲಿಕ್ಕೆ. ಆದರೆ ವೈಶ್ಯ ವೃತ್ತಿಯಲ್ಲಿದ್ದರೂ ಕೂಡ ಒಂದು ಅಪಾಯ ಇದೆ. ಏನು ಅಪಾಯ ಅಂದರೆ, ಹಿಂದಿನ ಕಾಲಕ್ಕೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮೂರು ಜನಕ್ಕೂ ಕೂಡ ವೇದಾಧಿಕಾರ ಇತ್ತು, ವೇದವನ್ನು ಓದಬೇಕಾದ ನಿಯಮ ಇತ್ತು ಅವರಿಗೆ. ಓದ್ಬಿಟ್ರೆ ವೇದ ಓದಿದ್ದೇನೆ ಅಂತ ಹೇಳಿ ಓಡಾಡ್ಬೋದಲ್ಲ ಅಂತ ಕೇಳಿದರೆ ಓಡಾಡ್ಬೋದಾಗಿತ್ತು. ಹಾಗಿದ್ದರೆ ಒಂದು ಅಪಾಯ ಇದೆ. ಏನು ಅಂದರೆ, ರಾಜಸ್ಥಾನಗಳಲ್ಲಿ ಮುಖ್ಯವಾಗಿ ವಾಕ್ಯಾರ್ಥ ಗೋಷ್ಠಿ ನಡೀತಾ ಇದ್ದವು, ವಿದ್ವದ್ಗೋಷ್ಠಿ ನಡೀತಾ ಇತ್ತು, ಶಾಸ್ತ್ರ ಚರ್ಚೆ ನಡೀತಾ ಇತ್ತು. ಭೀಮಸೇನ ಬೇರೆ ವೇಷದಲ್ಲಿ ಇದ್ದಿದ್ದರೆ ಏನು ಮಾಡಬೇಕಾಗಿತ್ತು ಅಂದರೆ, ಆ ಸಮಯದಲ್ಲಿ ಯಾರಾದ್ರೂ ತಪ್ಪು ಹೇಳ್ತಾ ಇದ್ದರೆ ಅದನ್ನು ಕರೆಕ್ಟ್ ಮಾಡಕ್ಕೆ ಹೋಗಲೇಬೇಕು. ನಿಯಮ ಅದು ಒಂದು. ವೈದಿಕ ವ್ಯವಹಾರೇಶು ಜಾನೀಯು ಭೀಮ ಇತ್ಯಪಿ. ಆದ್ದರಿಂದ ವೈದಿಕ ವ್ಯವಹಾರ ಮಾಡಲಿಕ್ಕೆ ಅಂತ ಹೊರಟ್ರೆ ಭೀಮಸೇನ ಅಂದರೆ ಹೋಮ್ ಪಿಚ್ಚಿದ್ದಾಗ ವೇದಾದಿ ಸಾಹಿತ್ಯ ಅಂದರೆ ಅಂತ ಉತ್ತರ ಕೊಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಖಚಿತವಾಗಿ ಉತ್ತರ ಕೊಟ್ಟು ಬಿಡ್ತಾನೆ. ನಾ ಜನ ತಪ್ಪು ಹೇಳೋದು ನ್ಯಾಚುರಲ್ಲು, ಭೀಮಸೇನ ಕರೆಕ್ಟ್ ಮಾಡೋದು ನ್ಯಾಚುರಲ್ಲು, ಜನ ಗೊತ್ತಾಗ್ತಿತ್ತು. ಇಂಥ ಪಾಂಡಿತ್ಯ ಭೀಮನ ಹೊರತು ಬೇರೆ ಯಾರಿಗೂ ಇಲ್ಲ. ಇತ್ತು ಭೀಮನೇ ಇರಬೇಕು ಅಂತ ಗೊತ್ತಾಗ್ತಿತ್ತಲ್ಲ, ಅಜ್ಞಾತವಾಸ ನಿಮ್ಮ ಭಂಗವಾಗ್ತಿತ್ತು. ಅದಕ್ಕೇನೆ ಭೀಮಸೇನ ಬ್ರಾಹ್ಮಣ ವೇಷನೂ ಹಾಕಲಿಲ್ಲ, ಶೂದ್ರ ವೇಷವೇಷನೂ ಹಾಕಲಿಲ್ಲ, ಕ್ಷತ್ರಿಯ ವೇಷ ಅಂತ ಬಿಡಲೇಬೇಕಾಗಿತ್ತು. ಮೂರು ವರ್ಣದ ವೇಷ ಅದಕ್ಕೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ, ಯಾವನಿಗೆ ಜ್ಞಾನದ ಬಗ್ಗೆ ಸರಿಯಾಗಿ ಗೊತ್ತಿದೆ, ಯಾರಾದ್ರೂ ತಪ್ಪು ಹೇಳ್ತಾ ಇದ್ರೆ ಆ ನೋಡ್ತಾ ಸುಮ್ಮನೆ ಕೂಡಬಾರದು ಅಂತ ಹೇಳ್ತಾರೆ. ಅದನ್ನು ತಿದ್ದಬೇಕು. ತಿದ್ದದೆ ಹೋದರೆ ಆ ಪಾಪ ಇವರಿಗೆ ಬರುತ್ತೆ ಅಂತ ಶಾಸ್ತ್ರ ಉಂಟು. ಯಾರು ತಪ್ಪು ಮಾಡ್ತಾರೋ ಆ ತಪ್ಪನ್ನು ಕಂಡು ಸುಮ್ಮನೆ ಇದ್ರೆ ಅವರು ಹೇಳಿದ ಪಾಪದ ಪಾಲು ಇವನಿಗೂ ಕೂಡ ಬಂದೇ ಬರುತ್ತೆ ಅಂತ ನಿಯಮ ಉಂಟು. ಅದಕ್ಕೆ ಆಚಾರ್ಯ ಏನು ಮಾಡಿದ್ರಂತೆ, ಚಿಕ್ಕ ಮಗು 3 ವರ್ಷ ಆಚಾರ್ಯರಿಗೆ, ಯಾವುದೋ ಮದುವೆ ಮನೆಗೆ ಹೋಗಿದ್ದಾರೆ ಅವರ ತಾಯಿ, ಅಲ್ಲಿ ಮದುವೆ ಮುಗಿಸ್ಕೊಂಡಿದ್ದಾರೆ. ಆ ಸ್ತ್ರೀ ಧರ್ಮ ಪ್ರತಿನಿತ್ಯ ಪ್ರವಚನ ಕೇಳಬೇಕು. ಅದಕ್ಕಾಗಿ ಊರಲ್ಲಿ ಯಾವುದೋ ಒಂದು ಊರು, ಆ ಊರಲ್ಲಿ ಒಂದು ಯಾರೋ ಪುರಾಣ ಹೇಳ್ತಿದ್ದ ಒಬ್ಬ ಶಿವಭಟ್ಟ ಅಂತ ಹೆಸರು, ಅಲ್ಲಿಗೆ ಹೋಗಿ ಕೂತ್ಕೊಂಡ್ರು ತಾಯಿ. ಆಚಾರ್ಯ ಇಟ್ಕೊಂಡು ಕೂತಿದ್ಲು. ಆ ಪುರಾಣ ಹೇಳ್ತಾ ಇದ್ದಾರೆ, ಭಾಳ ಪಾಪ್ಯುಲರ್ ಪುರಾಣಿಕಾದ, ಉಚ್ಚಾಬಡ್ಡಿ ಜನ ಸೇರಿದ್ರಂತ ಆತನ ಪುರಾಣಕ್ಕೆ. ಪರಿಷತ್ ಜನತಾ ಇವರಿಂದ ನಿತರಾಮ್ ಪರಿವಾರಿತಃ ಅಂತ ಹೇಳ್ತಾರೆ. ಸಿಕ್ಕಾಬಡ್ಡಿ ಜನ ಸೇರಿದ್ರು, ಹೇಳ್ತಾ ಇದ್ದಾನೆ, ತಪ್ಪು ತಪ್ಪ ಹೇಳ್ತಾ ಇದ್ದಾನೆ, ಏನೋ ಜೋಕ್ಸ್ ಮಾಡ್ಕೊಂಡು ಏನು ಹೇಳ್ತಾ ಇದ್ದಾನೆ. ಅದನ್ನ ಆಚಾರ್ಯರು ಕೇಳಿದ ಸಿಟ್ಟು ಬಂತಂತೆ. ಚಿಕ್ಕ 3 ವರ್ಷ ಅಷ್ಟೇ ಆಚಾರ್ಯರಿಗಾಗ, ಇನ್ನು ಉಪನಯನ ಕೂಡ ಆಗಿಲ್ಲ, ಅಕ್ಷರಾಭ್ಯಾಸ ಕೂಡ ಆಗಿಲ್ಲ. ತಕ್ಷ್ಟ ಅಂದ್ರಂತೆ, ಅಪರಥಾ ಕಥಿತಂ ಕಥಕತ್ವಯ, ನೋಡು ತಪ್ಪು ತಪ್ಪು ಹೇಳ್ತಾ ಇದ್ದೆ ಹುಷಾರು ಅಂತ ಹೇಳಿದ್ರು. ಜನಕ್ಕೆಲ್ಲ ಗಾಬರಿ ಆಗಿಬಿಡುತ್ತೆ, ಆ ಪಾತ್ ಯಾರು ಮಾತಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ದೊಡ್ಡವರು ಯಾರು ಮಾತಾಡೋದಿಲ್ಲ, ನೋಡಿದ್ರೆ ಚಿಕ್ಕ ಮಗು ಮಾತಾಡ್ತಾ ಕೂತಿದೆ, 3 ವರ್ಷದ ಹುಡುಗ, ಎಲ್ಲರ ಕಣ್ಣು ಆ ಕಡೆಗೆ ಹೋಯ್ತಂತೆ. ಆ ದೃಶ್ಯ ಹೇಗಿತ್ತು ಅಂದರೆ, ನರಿ ಕೂಗಿನ ಕೇಳಿದ ಅಭ್ಯಾಸ ಇದ್ದ ಜನಕ್ಕೆ ಸಿಂಹದ ಗುಡುಗು ಕೇಳಿದಾಗಾಯ್ತು, ಸಿಂಹದ ಗರ್ಜನೆ ಅವನು ನರಿ ಧ್ವನಿ ಆದಾಗಾಯ್ತು ಪಾಪ ಪುರಾಣಿಕಂದು, ಎಲ್ಲ ಈ ಕಡೆ ತಿರುಗಿಬಿಟ್ರಂತೆ. ಏನಪ್ಪ ಏನ್ ಹೇಳ್ತಾ ಇದ್ದೀನಿ ನೀನು, ಅವನು ತಪ್ಪು ಹೇಳಿದ, ಹೌದು ತಪ್ಪು ಹೇಳಿದ, ಸರಿ ಯಾವ್ದು ಹೇಳು, ಹೇಳಿಬಿಟ್ರಂತ. ಫಸ್ಟ್ ಪ್ರವಚನ ಮಧ್ವಾಚಾರ್ಯರು, 3 ವರ್ಷದ ಹುಡುಗನಾಗಿದ್ದಾಗ ದೊಡ್ಡ ಸಭೆಯಲ್ಲಿ ದೊಡ್ಡ ಮೊದಲ ಪ್ರವಚನ. ಆಗ ಅವನು ಎಲ್ಲ ತಲೆ ತಗ್ಗಿಸ್ತ, ಆ ಶಿವಭಟ್ಟನ ಪರಾಜಯ ಆಗೋಯಿತು, ಸಿದ್ಧಾಂತವನ್ನು ಸಮರ್ಥನೆ ಮಾಡಿದ. ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದ, ಈ ಮಾತು ಅರ್ಥ ಮಾಡಿಕೊಂಡ್ರೆ ವಯಸ್ಸು ಮೊದಲಾದ ಎಲ್ಲವನ್ನು ಮೀರಿ ನಾವು ಅಸತ್ಯವನ್ನು ಪ್ರತಿಭಟನೆ ಮಾಡಬೇಕು, ಸುಳ್ಳನ್ನು ಎದುರಿಸಬೇಕು. ಇವತ್ತು ಭೀಮ ಏನಾದರೂ ಬೇರೆ ವೇಷದಲ್ಲಿ ಇದ್ರೆ ಆ ಕೆಲಸ ಮಾಡಲೇಬೇಕಾಗಿತ್ತು, ಆದರೆ ಮಾಡಿದರೆ ಗೊತ್ತಾಗುತ್ತೆ ಭೀಮ ಅಂತೇಳಿ. ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಪಿ ಬಲೇಪಿ ಚ ಭೀಮಸೇನ ಸಮೂಹ ನಾಸ್ತಿ ಸೇನೆಯೋರು ಉಭಯೋರಪಿ. ಆದ್ರಿಂದನೇ ಯಾವ ವೇಷ ಹಾಕೋಬೇಕಾಗಿದ್ರೆ ಈಗ ಅದಕ್ಕೆ ಯೋಚನೆ ಮಾಡಿದ್ರಂತೆ, ಯಾವ ವೇಷ ಹಾಕ್ಕೊಂಡ್ರೆ ಈ ವೇದದ ಬಗ್ಗೆ ಚರ್ಚೆ ಬಂದಾಗ ಪಾರ್ಟಿಸಿಪೇಟ್ ಮಾಡಬೇಕಾಗಿಲ್ವೋ ಆ ವೇಷ ಹಾಕ್ಕೊಂಡ್ರಾಯ್ತು ಅಂತ ಯೋಚನೆ ಮಾಡಿದ್ರು. ಇನ್ ಯಾವ ವೇಷ ಹಾಕೋಬೇಕು ಆ ವೇಷಕ್ಕೆ ಅಂದ್ರೆ, ವೇದಾಧಿಕಾರ ಇಲ್ಲದವರು ಯಾರು, ಶೂದ್ರರು, ಅದಕ್ಕೆ ಶೂದ್ರ ವೇಷ ತಥೋಭವತ್ ಅಂತ ಹೇಳಿದ್ದ. ಶೂದ್ರ ವೇಷವನ್ನು ಭೀಮಸೇನ ಹಾಕೊಂಡಿದ್ದು, ಸ್ವಲ್ಪ ಯೋಚನೆ ಮಾಡಬೇಕು. ಇಷ್ಟೊತ್ತು ಹೇಳಿದ್ದೇನೋ, ಸೂದ ವೇಷ ಹಾಕೊಂಡಿದ್ದು ಅಂತೇಳಿ. ಸೂದ ಅಂದ್ರೆ ಅಡಿಗೆಯವನು, ಸೂದ ಬೇರೆ, ಸೂತ ಬೇರೆ, ಶೂದ್ರ ಬೇರೆ, 3 ಒಂದೇ ರೀತಿ ಕಾಣುತ್ತೆ. ಈಗ ತಮಿಳಲ್ಲಿ ಹೇಳ್ಬೇಕಾದ್ರೆ 3 ಒಂದೇ ಆಗಿಬಿಡುತ್ತೆ, ಎಷ್ಟೋ ಸಲ ಎಷ್ಟೋ ಸಲ ಬೇಕಾದ್ರೆ ದಕಾರ ತಕಾರ ಒಟ್ಟಿ ಸೇರಿಸಿಬಿಡೋದ್ರಿಂದ ಸೂತ ಸೂದ ಎರಡೂ ಆಗೋಗ್ಬಿಡುತ್ತೆ. ಕೊನೆಗೆ ಅಲ್ಲಿ ಹುಷಾರಾಗಿರ್ಬೇಕಷ್ಟೆ. ಸೂತ್ರರಾಭಕರ ಸಂಸ್ಕೃತಿ ಮಾತ್ರವೇ, ಸೂತ್ರರಾಭಕರ ಸಂಸ್ಕೃತಿ ಮಾತ್ರವೇ ಆದರೂ ಆಶ್ಚರ್ಯ ಇಲ್ಲ, ಹುಷಾರಾಗಿರ್ಬೇಕಷ್ಟೆ. ಹಾಗಿದ್ರೆ ಶೂದ್ರ ಅಂದ್ರೇನು, ಶೂದ್ರ ಜಾತಿಯವನು. ಸೂದ ಅಂದ್ರೇನು, ಪ್ರೊಫೆಷನ್ ಅದು, ಅಡಿಗೆ ಮಾಡುವುದು, ಇದು ಕ್ಯಾಸ್ಟು, ಅದು ಪ್ರೊಫೆಷನ್ ಅದು. ಇನ್ನು ಶೂದ್ರ ಸೂದ ಎರಡಾಯ್ತು, ಇವರಿಬ್ಬರೊಳಗೆ ಈ ಭೀಮಸೇನ ಏನು ಮಾಡಬೇಕಾಗಿದೆ ಯೋಚನೆ ಮಾಡಬೇಕು. ಸೂದ ವೇಷ ಹಾಕ್ಕೊಂಡ ಅಡಿಗೆ ಮಾಡಬೇಕಾಯ್ತು, ಶೂದ್ರ ವೇಷ ಹಾಕ್ಕೊಂಡ ವೇದ ವ್ಯವಹಾರ ಮಾಡಬಾರದು ಅಂತಾಯ್ತು. ಒಂದು ಹೊಸ ಸಮಸ್ಯೆಯಾಗ, ಈ ಸೂದ ವೇಷ ಹಾಕ್ಕೊಂಡ ಅಂತ ಹೇಳಿದ್ರಿ, ಶೂದ್ರ ವೇಷ ಅಂತ ಹಾಕ್ಕೊಂಡ್ರಿ ಅಂದ್ರೆ ಅಡಿಗೆ ವೇಷ ಹಾಕ್ಕೊಂಡ ಶೂದ್ರ ವೇಷ ಹಾಕ್ಕೊಂಡ ಅಂತಾಯ್ತು. ಅಂದ್ರೆ ಶೂದ್ರ ರೂಪದಲ್ಲಿ ಅಡಿಗೆ ಮಾಡ್ತಾನೆ ಅಂತಾಯ್ತು, ಭೀಮಸೇನ ಶೂದ್ರ ವೇಷದಲ್ಲಿ ಅಡಿಗೆ ಮಾಡ್ತಾ ಇದ್ದಾನೆ ಅಂತಾಯ್ತು. ನೀವು ಇದ್ದಿದ್ದು ಎಲ್ಲಿ ಅಂತ ಹೇಳ್ತೀರಿ, ವಿರಾಟ ರಾಜ ಆಸ್ಥಾನದಲ್ಲಿ. ಅಡಿಗೆ ಯಾರು ಊಟ ಮಾಡ್ತಿದ್ದಾರೆ ಅದನ್ನ, ವಿರಾಟ ರಾಜ, ಆತ ಕ್ಷತ್ರಿಯ, ಆತ ಊಟ ಮಾಡ್ತಿದ್ನೋ ಅಂತ ಇನ್ನೊಂದು ಪ್ರಶ್ನೆ. ಜೊತೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರ ಮನೆಗಳಲ್ಲಿ ಬರೀ ಅವರು ಊಟ ಮಾಡ್ತಿರಲಿಲ್ಲ, ಬ್ರಾಹ್ಮಣರಿಗೆಲ್ಲ ಊಟ ಆಗ್ತಿತ್ತು ಮೊದಲು. ಅಡಿಗೆಯವರು ಇವರೇನೆ, ಶೂದ್ರ ಮಾಡಿದ ಅಡಿಗೆ ಅವರು ತಗೊಳ್ತಿದ್ರು ಅಂತ ಮತ್ತೊಂದು ಪ್ರಶ್ನೆ ಬಂತು. ಅವ್ರು ತಗೊಳ್ತಿದ್ರು ಅಂದ್ರೆ ನಾವ್ಯಾಗ ತಿನ್ನಬಾರ್ದು ಅಂತ ಇನ್ನೊಂದು ಪ್ರಶ್ನೆ ಬಂತು. ಅದು ಫೈನಲ್ ಅದು, ನಾ ಎಲ್ಲ ಅಪ್ಲಿಕೇಶನ್ ಅಲ್ಲಿಗೆ ಹೋಗ್ತದೆ. ಈಗ ಅವರೇ ಅಷ್ಟು ಮಾಡಿದ್ರೆ ನಮ್ದೇನು ಗ್ರಾಚಾರ, ಭೀಮಾಚಾರ್ಯ ಹಾಗೆ ಮಾಡಿದ ಮೇಲೆ ನಾವೆಲ್ಲ ಯಾಕೆ ಮಾಡಬಾರದು ಅಂತೇಳಿ ಎಲ್ಲ ಜನ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಉತ್ತರ ಕೊಡಬೇಕಲ್ಲ, ಶಾಸ್ತ್ರ ಹೇಳುತ್ತದೆ ಹೌದು ಭೀಮಸೇನ ಶೂದ್ರ ವೇಷ ಅಡಿಗೆ ವೇಷದಲ್ಲಿ ಇದ್ದಿದ್ದು ಹೌದು, ಶೂದ್ರ ವೇಷದಲ್ಲಿ ಇದ್ದಿದ್ದು ಹೌದು, ಶೂದ್ರರಾಗಿ ಅಡಿಗೆ ಮಾಡ್ತಿದ್ದು ಹೌದು. ಆದರೆ ಅದು ಸರಿಯೋ ಅಂದರೆ ಸರಿ, ಅವತ್ತಿನ ಕಾಲಕ್ಕೆ ಸರಿ ಅಂತ ಹೇಳಿಬಿಡ್ತಾರೆ. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣ ಅಡಿಗೆಯವರು ಇರ್ತಿರಲಿಲ್ಲ, ಅನೇಕರಿಗೆ ಗೊತ್ತಿಲ್ಲ. ಬೇರೆ ಯುಗಗಳಲ್ಲಿ ಬ್ರಾಹ್ಮಣ ಅಡಿಗೆಯವರು ಇರ್ತಿರಲಿಲ್ಲ. ಎಲ್ಲ ಓದೋ ಬ್ರಾಹ್ಮಣರ ಅಡಿಗೆಯವರು ಯಾರು ಸಿಗ್ತಿದ್ರು ಬ್ರಾಹ್ಮಣರಾಗ? ಕಲಿಯುಗದಲ್ಲಿ ಸಿಕ್ಕಾಗ ಯಾರು ಸಿಗ್ತಿರಲಿಲ್ಲ. ಎಲ್ಲ ದೊಡ್ಡದು ವೇದವೇದಾಂತ ಕೋವಿದರೆಲ್ಲ ಕೂಡ ಇಲ್ಲ, ಅಡಿವೆಯಲ್ಲಿ ಇರ್ತಿದ್ರು, ಇಲ್ಲ ವ್ಯಾಖ್ಯಾರ್ಥ ಮಾಡ್ತಿದ್ರು, ಇಲ್ಲ ಓದ್ತಿದ್ರು ಅಷ್ಟೇ ಹೊರತು ಬೇರೆ ಕೆಲಸ ಮಾಡಕ್ ಸಿಗ್ತಿರಲಿಲ್ಲ. ಅಂತ ಹೊತ್ತಿನೊಳಗೆ ಅಡಿಗೆ ಯಾರು ಮಾಡಬೇಕಾಗಿದ್ರೆ, ಪರಿಚರ್ಯ ಯಜ್ಞ ಅಂಬೋದು ಶೂದ್ರನ ಕೆಲಸ, ಪರಿಚರ್ಯೆ ಮಾಡಬೇಕು. ಪರಿಚರ್ಯ ಯಾನ್ ಸೇರ್ಕೊಂಡಿದೆ, ಅಡಿಗೆ ಮಾಡೋದು ಸೇರ್ಕೊಂಡ್ಬಿಟ್ಟಿದೆ. ಆದ್ರಿಂದಾನೆ ಬೇರೆ ಯುಗಗಳಲ್ಲಿ ಅಡಿಗೆಯವರು ಶೂದ್ರರೇ ಇರ್ತಿದ್ರು ಅಂತ ಆಗೋಯ್ತು. ನಮಗಿನ್ನೂ ಕನ್ಫರ್ಮ್ ಆದಾಗಾಯ್ತು. ಹಾಗಿದ್ರೆ ಯೋಚನೆ ಇಲ್ವಲ್ಲ, ಅವರು ಮಾಡಿದ್ದೇ ಶ್ರೇಷ್ಠ ಅಂತಾಯ್ತು, ಮನೆ ಅನ್ನಕ್ಕಿಂತ ಅದೇ ಶ್ರೇಷ್ಠ ಅಂತಾಯ್ತಲ್ಲ ಅಂತ ಕೇಳಿರ್ತಾರೆ. ಅದಕ್ಕೆ ಕೊನೆಯ ಉತ್ತರ ಕೊಡ್ತಾರೆ, ಅದು ಬೇರೆ ಯುಗದಲ್ಲಿ ಮಾತ್ರ, ಕಲಿಯುಗದಲ್ಲಿ ಆ ಮಾಡಬಾರದು ಅಂತ ಹೇಳಿದ್ದೆ. ಆದ್ರಿಂದ ನಮಗೇನು ಸ್ಕೋಪ್ ಇಲ್ಲ, ಈಗ ನಮಗೆ ಬ್ಯಾಂಡ್ ಅದು. ಕಲಿಯುಗದಲ್ಲಿ ಮಾತ್ರ ಬೇರೆ ಅನ್ನ ನಿಷಿದ್ಧ, ಬ್ರಾಹ್ಮಣರನ್ನ ನಿಷಿದ್ದಾಗ ಕಾಲ ಬರ್ತಾಯಿದೆ, ಬರ್ತಾ ಬರ್ತಾ ಈಗ. ಇನ್ನು ಶೂದ್ರಾನದ ಗತಿ ಏನು ಕೇಳಬೇಕೀಗ? ಆದರೆ ಆ ಅರ್ಥದೊಳಗೆ ನಿಷಿದ್ಧ ಅದು. ಹಿಂದಿನ ಕಾಲ ಶೂದ್ರರು ಹೇಗಿರ್ತಿದ್ರು ಅಂದರೆ, ಸಚ್ಚೂದ್ರು ಅಂತ ಹೇಳಿದ್ರೆ ಎಲ್ಲ ವೈಷ್ಣವರವರು, ಎಲ್ಲ ವಿಷ್ಣು ಭಕ್ತರು, ಧರ್ಮಾಚರಣೆ ಮಾಡ್ತಕ್ಕಂಥವ್ರು, ಸ್ವಚ್ಛತೆ ಎಲ್ಲ ಮೇಂಟೈನ್ ಮಾಡ್ತಿದ್ರು. ಅದಕ್ಕೆ ಅವ್ರ ಅಡಿಗೆ ಎಷ್ಟು ಮುಂದೆ ಬರುತ್ತೆ ನಮಗೆ ಕೃಷ್ಣನ ಕತೆ ಕೇಳಬೇಕಾದ್ರೆ ಬರುತ್ತೆ. ಸುಮ್ಮನೆ ಹೇಳಿದ್ದಲ್ಲದು 100% ಫ್ಯಾಕ್ಟ್ ಅದು. ಸ್ಮೃತಿಕಾರರು ಬರೀತಾರೆ ಇದೆಲ್ಲ ಕಲಿವರ್ಜ್ಯ ಪ್ರಕರಣದಲ್ಲಿ ಸೇರಿಸ್ತಾರೆ. ಸಮುದ್ರಯಾನವನ್ನು ಅವತ್ತು ಮಾಡಬಹುದಾಗಿತ್ತು ಅಂತ ಹೇಳ್ತಾರೆ, ಅದು ವಿಶೇಷ, ಬೇರೆದ್ರಲ್ಲಿ ನಿಷಿದ್ಧ ಆಗಿರಲಿಲ್ಲ ಅದು, ಈಗ ಇದಾಯಿತು. ಅದೇ ರೀತಿಯಲ್ಲಿ ಸಂತಾನೋತ್ಪಾದನೆಗೆ ದೇವರಾತ್ತ ಸುತೋತ್ಪತ್ತಿ, ಈ ನಿಯೋಗ ಪದ್ಧತಿ ಸಂತಾನ ಪಡೆಯುವ ಆ ಯುಗದಲ್ಲಿತ್ತು, ಕಲಿಯುಗದಲ್ಲಿಲ್ಲ ಅದೆಲ್ಲ ಕೂಡ. ಕಲಿವರ್ಜ್ಯ ಪ್ರಕರಣದಲ್ಲಿ ಅದರ ಸೇರೋದ್ರಿಂದ ಭೀಮಸೇನ ಶೂದ್ರವೇಷದಲ್ಲಿ ಅಡಿಗೆ ಮಾಡ್ತಿದ್ದು ಹೌದು. ಕಲಿಯುಗದಲ್ಲಿ ಬರೋದಿಲ್ಲ, ಆದ್ರಿಂದಾಗಿನೇ ನಿಜವಾಗಿ ಇಲ್ಲಿ ಬ್ರಾಹ್ಮಣರು ಬೇಕಾದ್ರೆ ಸಿಗ್ತಾರೆ. ಈಗಿನ ಕಾಲಕ್ಕೆ ಯೋಚನೆ ಇಲ್ಲ, ಆದ್ದರಿಂದ ಆ ಸಮಸ್ಯೆನೂ ಪರಿಹಾರವಾದಾಗ ಲೆಕ್ಕ. ಶೂದ್ರ ಇವತ್ತು ಬ್ರಾಹ್ಮಣ ಶೂದ್ರ ಇದ್ದಾಗಿರೋ ಕಾಲ ಇದುವತ್ತು. ಆದ್ದರಿಂದ ನಾವು ಬೇರೆ ಅನ್ನ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ, ಅವರಿಗೆ ಬರ್ತದೆ ಬೇರೆಯವರಿಗೆ ಬರೋದಿಲ್ಲ. ಇದು ಭೀಮಸೇನ ಹಿರಿಮೆ. ಇನ್ನೊಂದು ಗುಟ್ಟು ಹೇಳಿದರು, ಬ್ರಾಹ್ಮಣ ಅನಿಸಿಕೊಂಡ ಮೇಲೆ ವೈದಿಕ ವ್ಯವಹಾರ ಮಾಡದೇ ಇರಬಾರದು ಅಂತ ಹೇಳಿದ್ದಾರೆ. ವೈದಿಕ ವ್ಯವಹಾರೇಶು ಜಾನೀಯು ಭೀಮ ಇತ್ಯಪಿ, ನಾನು ಭೀಮ ಅಂತ ತಿಳ್ಕೊಳ್ತಾರಾದ್ದರಿಂದ ಅದರಲ್ಲಿ ಪಾಲ್ಗೊಳ್ಳದೇ ಇರಬಹುದು. ಬ್ರಾಹ್ಮಣ ಅಂತ ಕರೆಸಿಕೊಂಡು ನನಗೆ ಬರೋದಿಲ್ಲ ಅಂತ ಹೇಳಿಬಿಟ್ರೆ ವೇದಾದಿ ಶಾಸ್ತ್ರಗಳನ್ನು. ಇವತ್ತು ಬ್ರಾಹ್ಮಣ ತೆಲ್ಲಿ ಅಡಿಟ್ಟು ಹೋಗ್ಬಾಡಿಕೊಂಡು ಗೊತ್ತೇ ನೀವೀಗ ದಕ್ಷಿಣ ಯಾರು ಅವ ನಾನು ಬ್ರಾಹ್ಮಣ ಅಂತ ನೆನಪಾಗಿಬಿಡ್ತದ. ಊಟ ದಕ್ಷಿಣ ಎರಡಕ್ಕೆ ಬ್ರಾಹ್ಮಣ ನೆನಪಾಗ್ತದೆ ಹೊರತು ಜ್ಞಾನಕ್ಕೆ ನೆನಪಾಗಬೇಕು. ನಾನು ಇದ್ದೇನೆ ಬ್ರಾಹ್ಮಣ. ಅವ್ರು ನೋಡಿ ರಾಯರು ಬಂದ ದೈತಾ ಇದ್ದಾರೆ, ಅಗ್ನಿ ಸೂಕ್ತ ಹೇಳಿದರೆ ಗಂಧ ಬೆಂಕಿ ಎದ್ದು ಸುಡ್ತಾ ಇತ್ತು, ಅದು ಸಿದ್ಧಿ ಅಂತ ಕರೀತಾರೆ. ಇವತ್ತು ಬೆಂಕಿನ ಆರತೆ ಮುಟ್ಟಿಬಿಟ್ರೆ ಅಂತ ಕಾಲ ಇತ್ತು. ಅದು ಇದು ನಿಜವಾದ ಅರ್ಥದಲ್ಲಿ ಬ್ರಾಹ್ಮಣ್ಯ ಅಲ್ಲ. ಅದಕ್ಕೆ ತಕ್ಕಂತೆ ಡಾಕ್ಟರ್ ಅಂತಷ್ಟೋ ಒಂದು ಗುಣ ಇದೆ ಅವನಿಗೀಗ. ಔಷಧಿಗಳು ಏನಂತ ಡಾಕ್ಟರ್ ಅಂತ ಕೇಳುತ್ತಾರೆ. ಬ್ರಾಹ್ಮಣ ಅಂದರೆ ಬ್ರಹ್ಮ ಅನತೀತಿ ಬ್ರಾಹ್ಮಣ, ಬ್ರಹ್ಮಜ್ಞಾನಿ ಆಗಬೇಕು ಅವನು. ಸತತ ಶಾಸ್ತ್ರದಲ್ಲಿ ನಿರತನಾಗಿರಬೇಕು. ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್, ಒಂದು ಕ್ಷಣ ಕೂಡ ಬಿಡದಂತೆ ಶಾಸ್ತ್ರ ಓದಿ ಅಂತ ಹೇಳುತ್ತಾರೆ. ಒಂದು ಕ್ಷಣ ಕೂಡ ಶಾಸ್ತ್ರ ಓದ್ದವರು ಇದ್ದಾರೆ, ಎಷ್ಟು ವ್ಯತ್ಯಾಸ ಇದೆ. ಒಂದು ಕ್ಷಣ ಕೂಡ ಬಿಡಬೇಡಿ ಅಂತ ಅವ್ರು ಹೇಳಿದರೆ ಕ್ಷಣ ಕೂಡ ಓದಲಾರಿವೆ ಅಂತ ಹೇಳಿಕೊಂಡ್ರೆ ಅದು ಬ್ರಾಹ್ಮಣ್ಯ ಅಲ್ಲ. ಆ ಹಿನ್ನೆಲೆಯಲ್ಲಿ ಬ್ರಾಹ್ಮಣ ಶಬ್ದದ ಹೊಸ ಅರ್ಥವನ್ನೇ ಕಾಣುತ್ತೇವೆ. ಈ ಎಲ್ಲ ದೃಷ್ಟಿಯಿಂದ ಭೀಮಸೇನ